ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 89, ಶುಭ ಸಂದೇಶ. ಎಂಜಿಲ್ನ ಪುಸ್ತಕದಲ್ಲಿರುವ ನಮ್ಮ ಅಧ್ಯಯನದಲ್ಲಿ ಕರ್ತನಾದ ಏಸು ಪುನರುತ್ಥಾನವಾಗಿ ಎದ್ದ ನಂತರ ತನ್ನ ಶಿಷ್ಯರಿಗೆ ಆಜ್ಞಾಪಿಸುತ್ತಾ, ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂದು ಹೇಳಿರುವುದನ್ನು ನಾವು ಕೇಳಿಸಿಕೊಂಡೆವು. ಮತ್ತು ಏಸು ಪರಲೋಕಕ್ಕೆ ಏರಿ ಹೋದ ನಂತರ ಪೌಲನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನು ಬರೆಯುವುದೇನೆಂದರೆ, ದೇವರು ನನ್ನನ್ನು ತನ್ನ ಅಪೋಸ್ತಲನಾಗಿರುವುದಕ್ಕೆ ಕರೆದನು ಮತ್ತು ಆತನ ಸುವಾರ್ತೆಯನ್ನು ಸಾರುವುದಕ್ಕೆ ನನ್ನನ್ನು ನೇಮಿಸಿದನು. ಸುವಾರ್ತೆಯನ್ನು ಸಾರಿ ಹೇಳಿಸುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ನನಗೆ ಮಾತುಕೊಟ್ಟನು. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ. ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಹೇಗೆಂದರೆ, ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ಶುಭ ಸಂದೇಶ, ಶುಭ ಸಂದೇಶ, ಶುಭ ಸಂದೇಶ. ದೇವರ ವಾಕ್ಯವು ಮತ್ತೆ ಮತ್ತೆ ಹೇಳುತ್ತಿರುವ ಈ ಶುಭ ಸಂದೇಶ ಏನು? ಈ ದಿನ ದೇವರ ಸಹಾಯದಿಂದ ಪರಿಶುದ್ಧ ವಾಕ್ಯಗಳಲ್ಲಿ ಸಾರಲ್ಪಟ್ಟಿರುವ ಈ ಶುಭ ಸಂದೇಶದ ಕುರಿತು ಮಾತಾಡುವುದಕ್ಕೆ ನಾವು ಇಷ್ಟವುಳ್ಳರಾಗಿದ್ದೇವೆ. ಆದರೆ ಶುಭ ಸಂದೇಶದ ಕುರಿತಾಗಿ ನಾವು ಮಾತಾಡುವುದಕ್ಕಿಂತ ಮುಂಚೆ ಅಶುಭ ಸಂದೇಶವನ್ನು ನೆನಪು ಮಾಡಿಕೊಳ್ಳುವುದು ನಮಗೆ ಅಗತ್ಯವಾಗಿದೆ. ಆ ಅಶುಭ ಸಂದೇಶ ಯಾವುದು? ನೀವು ಅದನ್ನು ಜ್ಞಾಪಿಸಿಕೊಳ್ಳಿರಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದ ನಂತರ ದೇವರು ಆದಾಮ ಹವ್ವರನ್ನು ಪರದೈಸೆಂಬ ಭೂಲೋಕದ ಉದ್ಯಾನವನದಲ್ಲಿ ಇಟ್ಟನು. ಅವರು ಆತನನ್ನು ತಿಳಿದುಕೊಂಡು ಆತನನ್ನು ಪ್ರೀತಿಸಿ ಆತನಿಗೆ ವಿಧೇಯರಾಗಿ ಎಂದೆಂದಿಗೂ ಆತನನ್ನು ಮಹಿಮೆಪಡಿಸಲು ಶಕ್ತರಾಗುವುದಕ್ಕೆ ದೇವರು ಅವರನ್ನು ಉಂಟು ಮಾಡಿದನು. ಹೀಗಿದ್ದರೂ ಅವರನ್ನು ಪರೀಕ್ಷಿಸುವುದಕ್ಕಾಗಿ ದೇವರು ಆದಾಮನಿಗೆ ತೋಟದ ಮಧ್ಯದಲ್ಲಿರುವ ಮರದ ಹಣ್ಣನ್ನು ಹೊರತುಪಡಿಸಿ ಇತರ ಎಲ್ಲ ಮರದ ಹಣ್ಣುಗಳನ್ನು ನೀವು ತಿನ್ನಬಹುದು, ಆ ಮರದ ಹಣ್ಣನ್ನು ನೀವು ತಿನ್ನಲೇಬಾರದು, ತಿಂದ ದಿನವೇ ನೀವು ಸಾಯುವಿರಿ ಎಂದು ಹೇಳಿದನು. ನಿಷೇಧಿಸಲ್ಪಟ್ಟ ಮರದ ಹಣ್ಣನ್ನು ತಿನ್ನುವುದಕ್ಕೆ ಆದಾಮ ಅವರನ್ನು ಪ್ರಲೋಭನೆಗೊಳಪಡಿಸಿದ ಸರ್ಪಕ್ಕೆ, ಅಂದರೆ ಸೈತಾನನಿಗೆ ಅವರು ಕಿವಿಗೊಟ್ಟರು ಎನ್ನುವುದೇ ಅಶುಭ ಸಂದೇಶವಾಗಿದೆ. ಆದಾಮ ಅವರ ಪಾಪವು ಲೋಕದೊಳಕ್ಕೆ ಸಂಕಟವನ್ನು ಮತ್ತು ಮರಣವನ್ನು ತಂದಿತು ಮತ್ತು ಅವರನ್ನು, ಅವರ ಸಂತಾನವನ್ನು ಮಲಿನಗೊಳಿಸಿತು. ನಾವು ಆಗಾಗ್ಗೆ ಕೇಳಿರುವಂತೆ ಒಂದು ಸಾಂಕ್ರಾಮಿಕವು ಯಾರಿಂದ ಉತ್ಪತ್ತಿಯಾಗಿರುತ್ತದೋ ಅವರನ್ನು ಮಲಿನಗೊಳಿಸುವುದಿಲ್ಲ. ದೇವರ ವಾಕ್ಯವು ಇದನ್ನು ಹೇಳುತ್ತಾ ನಮಗೆ ಅಶುಭ ಸಂದೇಶವನ್ನು ತಿಳಿಸುತ್ತದೆ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗಿದೆ. ಆತನು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾತಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು. ಹಿಬ್ರಿಯ 9:27, ಯೂದ 15. ಆದುದರಿಂದ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಮತ್ತು ನಾವು ದೇವರ ನೀತಿಯ ನ್ಯಾಯ ತೀರ್ಪನ್ನು ಎದುರಿಸಲೇಬೇಕು ಎನ್ನುವುದು ಅಶುಭ ಸಂದೇಶವಾಗಿದೆ. ಏನೇ ಆದರೂ ಸರಿಯಾದ ಪರದೈಸಿನ ಉದ್ಯಾನವನದಲ್ಲಿ ಕನಿಕರದಿಂದ ತುಂಬಿರುವ ದೇವರು ಕನ್ಯೆಯಲ್ಲಿ ಹುಟ್ಟಿದ ಪಾಪದ ಕಲೆಯಿಲ್ಲದಿರುವ ಒಬ್ಬ ವ್ಯಕ್ತಿಯನ್ನು ಒಂದು ದಿನ ಆತನು ಲೋಕಕ್ಕೆ ಕಳುಹಿಸುತ್ತೇನೆ ಎಂದು ಹೇಳಿರುವುದೇ ಶುಭ ಸಂದೇಶವಾಗಿದೆ. ಈ ಪರಿಶುದ್ಧ ವ್ಯಕ್ತಿಯು, ಈ ನೀತಿಯುಳ್ಳ ವಿಮೋಚಕನು, ಆದಾಮನ ಮತ್ತು ಅವನ ಎಲ್ಲ ಸಂತಾನದವರ ಪಾಪಗಳಿಗಾಗಿ ದಂಡ ತೆರೆಯುವುದಕ್ಕೆ, ಒಂದು ಯಜ್ಞದಂತೆ ಕೊಲ್ಲಲ್ಪಡುವುದಕ್ಕೆ ತನ್ನನ್ನು ಸಮರ್ಪಿಸಿಕೊಂಡನು. ನಾವು ಅರ್ಹರಾಗಬೇಕಾಗಿದ್ದ ಪಾಪದ ಶಿಕ್ಷೆಯು ಪಾಪವಿಲ್ಲದವನಾದ ಈ ವಿಮೋಚಕನ ಮೇಲೆ ಬಿತ್ತು. ಆದಾಮ ಅವರು ಪಾಪ ಮಾಡಿದ ದಿನದಂದು ದೇವರು ಪ್ರಕಟಿಸಿದ ಶುಭ ಸಂದೇಶ ಇದೇ ಆಗಿದೆ. ಮೆಸ್ಸಿಯನೆಂಬುದಾಗಿ ಸಹ ಕರೆಯಲ್ಪಟ್ಟಿದ್ದ ಈ ವಿಮೋಚಕನ ಬರುವಿಕೆಯನ್ನು ಪ್ರಕಟಿಸುವುದಕ್ಕೆ ದೇವರು ಅನೇಕ ಜನರನ್ನು ಉಪಯೋಗಿಸಿದನು. ದೇವರ ಪ್ರತಿಯೊಬ್ಬ ಪ್ರವಾದಿಯು ಮೆಸ್ಸಿಯನ ಕುರಿತಾಗಿ ಏನಾದರೊಂದನ್ನು ಪ್ರಕಟಿಸಿದರು. ಆದ್ದರಿಂದ ಆತನು ಬಂದಾಗ ದೇವರಿಂದ ನೇಮಕಗೊಂಡವನು ಈತನೇ ಎಂಬುದನ್ನು ಪ್ರತಿಯೊಬ್ಬರೂ ಗುರುತಿಸಿದರು. ಉದಾಹರಣೆಗಾಗಿ, ಪ್ರವಾದಿಯಾದ ಯೆಶಾಯನು ಮೆಸ್ಸಿಯನಿಗಿಂತ 700 ವರ್ಷ ಮೊದಲೇ ಇದ್ದವನು. ಮೆಸ್ಸಿಯನು ಹೇಗೆ ಹುಟ್ಟಿರುತ್ತಾನೆಂಬುದಾಗಿ ಹೇಳುತ್ತಾನೆ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಯಾನ್ಯುವೆಲ್ ಎಂದು ಹೆಸರಿಡುವರು. ದೇವರು ನಮ್ಮ ಕೂಡ ಇದ್ದಾನೆ ಎಂದು ಈ ಹೆಸರಿನ ಅರ್ಥ. ಮತ್ತಾಯ 1ನೇ ಅಧ್ಯಾಯ 23ನೇ ವಚನ, ಯೆಶಾಯ 7ನೇ ಅಧ್ಯಾಯ 14ನೇ ವಚನ. ಮೀಕನೆಂಬ ಇನ್ನೊಬ್ಬ ಪ್ರವಾದಿ ಮೆಸ್ಸಿಯನು ಪರಲೋಕದಿಂದ ಬಂದು ಭೂಲೋಕದಲ್ಲಿರುವ ಬೆತ್ಲೆಹೇಮ್ ಎಂಬ ಒಂದು ಗ್ರಾಮದಲ್ಲಿ ಹುಟ್ಟುತ್ತಾನೆ ಎಂದು ಪ್ರವಾದಿಸಿದನು. ಇದಕ್ಕೆ ಸರಿಯಾಗಿ ಮೆಸ್ಸಿಯನು ಅಲ್ಲಿಯೇ ಹುಟ್ಟಿದನು. ಆದಾಗ್ಯೂ ಮೀಕನು ಮೆಸ್ಸಿಯನ್ನು ಹುಟ್ಟುವುದಕ್ಕಿಂತ 100 ವರ್ಷಗಳ ಮೊದಲೇ ಇದನ್ನು ಪ್ರವಾದಿಸಿದ್ದನು. ಆದರೆ ಪ್ರವಾದಿಗಳು ಕೇವಲ ಮೆಸ್ಸಿಯನ ಜನನವನ್ನು ಮಾತ್ರ ಪ್ರಕಟಿಸಲಿಲ್ಲ, ಮೆಸ್ಸಿಯನು ಪಾಪಿಗಳ ಸ್ಥಾನದಲ್ಲಿ ಸಂಕಟವನ್ನು ಅನುಭವಿಸಿ ಮರಣ ಹೊಂದುತ್ತಾನೆಂಬುದನ್ನು ಸಹ ಅವರು ಪ್ರವಾದಿಸಿದರು. ಉದಾಹರಣೆಗಾಗಿ, ಜನರು ಮೆಸ್ಸಿಯನನ್ನು ಹೀನೈಸಿ, ಆತನನ್ನು ಹಿಂಸಿಸಿ, ಆತನ ಕೈಕಾಲುಗಳಿಗೆ ಚುಚ್ಚಿ ಆತನನ್ನು ಕೊಲ್ಲುತ್ತಾರೆ ಎಂದು ಪ್ರವಾದಿಯಾದ ದಾವಿದನು ಬರೆದಿದ್ದಾನೆ. ದಾವಿದನು ಮೆಸ್ಸಿಯನ ಮರಣವನ್ನು ಮಾತ್ರ ಪ್ರಕಟಿಸಿಲ್ಲ, ಆದರೆ ದೇವರು ಮೆಸ್ಸಿಯನನ್ನು ಮರಣದಿಂದ ಎಬ್ಬಿಸುತ್ತಾನೆ, ಹೀಗೆ ಪಾಪದ ದಂಡನೆಯಿಂದ ಆದಾಮನ ಮಕ್ಕಳನ್ನು ರಕ್ಷಿಸುವುದಕ್ಕೆ ದೇವರು ಕಳಿಸಿದ ಒಬ್ಬನೇ ಒಬ್ಬ ರಕ್ಷಕನು ಆತನೇ ಎನ್ನುವುದನ್ನು ರುಜುವಾತುಗೊಳಿಸಿದನು ಎಂಬುದನ್ನು ಸಹ ಅವನು ಬರೆದಿದ್ದಾನೆ. ಮೆಸ್ಸಿಯನ ಜನನದ ಮೇಲೆ ಚಿಕ್ಕದಾದ ವಾದವು ಅಸ್ತಿತ್ವದಲ್ಲಿದೆ, ಆದರೆ ಅನೇಕರು ಆತನ ಮರಣ ಮತ್ತು ಪುನರುತ್ಥಾನದ ಮೇಲೆ ಮುಗ್ಗರಿಸಿದ್ದಾರೆ. ಆತನು ಕಳುಹಿಸಿದ ಮೆಸ್ಸಿಯನನ್ನು ಮನುಷ್ಯರು ಅವಮಾನಗೊಳಿಸುವುದನ್ನು ಸುಮ್ಮನೆ ನಿಂತುಕೊಂಡು ನೋಡುವುದಕ್ಕೆ ದೇವರಿಗೆ ಹೇಗೆ ಸಾಧ್ಯ ಎಂಬುದನ್ನು ಅವರು ಗ್ರಹಿಸಿಕೊಂಡಿಲ್ಲ. ಗ್ರಹಿಸಿಕೊಳ್ಳುವುದಕ್ಕೆ ಹೆಚ್ಚಿನ ಜನರು ಸೋತು ಹೋಗಿರುವುದೇನೆಂದರೆ, ನಮ್ಮನ್ನು ಪ್ರೀತಿಸುವ ದೇವರು ಅದೇ ಒಬ್ಬನು ಮೆಸ್ಸಿಯನು ನಮ್ಮ ಪಾಪಗಳಿಗಾಗಿ ಆ ರೀತಿಯಲ್ಲಿ ಸಂಕಟಪಡಬೇಕೆಂದು ಉದ್ದೇಶಿಸಿದ್ದನು. ಆದ ಕಾರಣ ಪ್ರವಾದಿಗಳು ಹೀಗೆ ಹೇಳುತ್ತಾ ಸಾರಿದ್ದೇನೆಂದರೆ, ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು. ಮೆಸ್ಸಿಯನು ಪಾಪಕ್ಕಾಗಿ ಕ್ರಯ ಕೊಡುವುದಕ್ಕೆ ಒಂದು ಯಜ್ಞದಂತೆ ಸಮರ್ಪಿತನಾಗುವುದು. ಯೆಶಾಯ 53ನೇ ಅಧ್ಯಾಯ 10ನೇ ವಚನ. ನಾವು ಪ್ರವಾದಿಗಳನ್ನು ನಂಬುತ್ತೇವೋ? ನಂಬುತ್ತೇವೆಂದು ನಾವು ಹೇಳುತ್ತೇವೆ. ನಿಜವಾಗಿಯೂ ನಾವು ಪ್ರವಾದಿಗಳನ್ನು ನಂಬಿದರೆ ಅವರು ಬರೆದಿರುವುದನ್ನು ಸಹ ನಾವು ನಂಬಬೇಕು. ಪ್ರವಾದಿಗಳು ತಮ್ಮ ಸ್ವಂತ ಕಲ್ಪನೆಗಳಿಂದ ಮಾತಾಡಿಲ್ಲವೆಂಬುದನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಅವರು ಏನು ಹೇಳಬೇಕೆನ್ನುವುದನ್ನು ದೇವರು ಅವರ ಆತ್ಮದಲ್ಲಿ ಇಟ್ಟಿದನು. ಆದ್ದರಿಂದ ಆ ಪ್ರವಾದಿಗಳನ್ನು ನಂಬುವುದಕ್ಕೆ ನಾವು ನಿರಾಕರಿಸಿದರೆ ನಿಜವಾಗಿ ನಾವು ಯಾರನ್ನ ತಿರಸ್ಕರಿಸುತ್ತಿದ್ದೇವೆ? ನಾವು ದೇವರನ್ನ ತಿರಸ್ಕರಿಸುತ್ತಿದ್ದೇವೆ, ಯಾಕೆಂದರೆ ಪಾಪವನ್ನು ತೆಗೆದುಹಾಕುವುದಕ್ಕೆ ಒಂದು ಯಜ್ಞದ ಹಾಗೆ ಮೆಸ್ಸಿಯನು ಮರಣ ಹೊಂದುತ್ತಾನೆ ಎಂಬುದಾಗಿ ಪ್ರವಾದಿಸುವುದಕ್ಕೆ ಪ್ರವಾದಿಗಳಿಗೆ ಪ್ರೇರೇಪಿಸಿದವನು ದೇವರೇ ಆಗಿದ್ದಾನೆ. ದೇವರು ಲೋಕವನ್ನು ಪ್ರೀತಿಸಿದನು ಮತ್ತು ಒಬ್ಬನಾದರೂ ಪಾಪದಲ್ಲಿ ನಾಶವಾಗುವುದನ್ನು ಆತನು ಇಷ್ಟಪಡಲಿಲ್ಲ, ಯಾಕೆಂದರೆ ಆತನು ಮೆಸ್ಸಿಯನ ಮರಣದ ಯೋಜನೆ ಮಾಡಿಕೊಂಡಿದ್ದನು. ದೇವರ ನ್ಯಾಯ ತೀರ್ಪಿನಿಂದ ಅನೀತಿವಂತ ಜನರನ್ನು ರಕ್ಷಿಸುವುದಕ್ಕೆ ಅವರಿಗಾಗಿ ಒಬ್ಬ ನೀತಿವಂತ ವ್ಯಕ್ತಿಯು ಸಾಯುವುದು ಅವಶ್ಯವಾಗಿತ್ತು. ಅದಕ್ಕಾಗಿಯೇ ಹಿಂದಿನ ಕಾಲದಲ್ಲಿ ಕುರಿಯ ಮತ್ತು ಟಗರುಗಳ ಯಜ್ಞ ಸಮರ್ಪಣೆಯು ಗುರುತಾಗಿತ್ತು. ದೇವರ ಶಕ್ತಿಯಿಂದ ಕನ್ಯೆಯಲ್ಲಿ ಹುಟ್ಟಿದ್ದ ಯೇಸುಕ್ರಿಸ್ತನು ದೇವರು ಕೊಟ್ಟಂತಹ ಸಂಪೂರ್ಣವಾದ ಮತ್ತು ಕೊನೆಯ ಯಜ್ಞವಾದ. ಉಲೂಫ್ ಗಾದೆಯು ಹೇಳುವ ಹಾಗೆ, ಒಬ್ಬನು ನಿಮ್ಮ ಮುಂದೆ ನಿಂತಿರುವಾಗ ಒಬ್ಬ ಕುಳ್ಳನ ಚಿತ್ರ ಬರೆಯುವುದು ಅಗತ್ಯವಿಲ್ಲ. ಅದೇ ರೀತಿಯಲ್ಲಿ ಪಾಪಗಳಿಗಾಗಿ ಒಂದು ಸಂಪೂರ್ಣವಾದ ಮತ್ತು ಶಾಶ್ವತವಾದ ಒಂದು ಯಜ್ಞವನ್ನು ನಾವು ಈಗ ಹೊಂದಿರುವಾಗ ಅಪೂರ್ಣವಾದ ಮತ್ತು ಪ್ರತೀಕದಂತಹ ಯಜ್ಞಗಳನ್ನು ಸಮರ್ಪಿಸುವ ಮುಂದುವರಿಕೆಯಿಂದ ನಾವೇ ಆಯಾಸಗೊಳ್ಳುವ ಅಗತ್ಯವಿಲ್ಲ. ಕರ್ತನಾದ ಯೇಸು ತಾನು ಶಿಲುಬೆಯ ಮೇಲೆ ಸಾಯುವುದಕ್ಕಿಂತ ಮೊದಲು ಹೇಳಿದ ಮಾತು ನಿಮಗೆ ನೆನಪಿದೆಯೋ? ಆತನು ಹೀಗೆ ಹೇಳಿದನು, ತೀರಿತು ಎಂಬುದಾಗಿ. ಆತನು ನಮ್ಮ ಪಾಪದ ಸಾಲವನ್ನು ಒಂದೇ ಸಲಕ್ಕೆ ತೀರಿಸಿದನು. ನಾವು ಮಾಡುವುದಕ್ಕೆ ಉಳಿದುಕೊಂಡಿರುವ ಒಂದೇ ಸಂಗತಿ ಏನೆಂದರೆ ಅದು ಇದನ್ನು ನಂಬುವುದು. ನಾವು ಈಗಾಗಲೇ ಓದಿದಂತೆ ವಾಕ್ಯ ಹೇಳುವುದೇನೆಂದರೆ, ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಶುಭ ಸಂದೇಶವೇನೆಂದರೆ ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ನಂಬುವವರೆಲ್ಲರಿಗೂ ರಕ್ಷಣೆಯನ್ನುಂಟು ಮಾಡುವಂತದ್ದಾಗಿದೆ. ವಿಷಾದಕರವೇನೆಂದರೆ ಯೇಸುವಿನ ಮರಣ ಮತ್ತು ಪುನರುತ್ಥಾನದ ಪೂರ್ತಿ ವಿಷಯದ ಕುರಿತು ಇದು ಕೇವಲ ಒಂದು ತಯಾರು ಮಾಡಿದ ಕಥೆಯೆಂಬುದಾಗಿ ಹೇಳುತ್ತಾ ಅನೇಕರು ಆತನನ್ನು ನಂಬುವುದಕ್ಕೆ ನಿರಾಕರಿಸಿದರು. ಆದಾಗ್ಯೂ ಸುವಾರ್ತೆಯನ್ನು ನಾವು ಅಧ್ಯಯನ ಮಾಡಿದಾಗ ಮೆಸ್ಸಿಯನ ಕುರಿತಾಗಿ ಪ್ರವಾದಿಗಳು ಪ್ರವಾದಿಸಿದ ಪ್ರತಿಯೊಂದು ಏಸು ಕ್ರಿಸ್ತನಿಂದ ನೆರವೇರಿಸಲ್ಪಟ್ಟಿತು ಎಂಬುದನ್ನು ನಾವು ಕಂಡುಕೊಂಡೆವು. ಪ್ರತಿಯೊಂದು ಆತನ ಜನನ, ಆತನ ಮರಣ, ಆತನ ಪುನರುತ್ಥಾನ ಮತ್ತು ಆತನ ದಿವಾರೋಹಣಕ್ಕೆ ಸಂಬಂಧಿಸಿದ್ದು. ಹಾಗಾಗಿ ಸುವಾರ್ತೆ ಹೇಳುವುದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದೇ. ಪ್ರವಾದಿಗಳು ಮೊದಲೇ ತಿಳಿಸಿದಂತೆ ಪ್ರತಿಯೊಂದು ಸಂಭವಿಸಿತು. ಏಸುವನ್ನು ದ್ವೇಷಿಸಿದವರು ಅವರನ್ನು ಹೀನೈಸಿ ಹಿಂಸಿಸಿ ಕೊಂದು ಹಾಕಿದರು. ಆತನನ್ನು ಪ್ರೀತಿಸಿದವರು ಆತನನ್ನು ಸಮಾಧಿ ಮಾಡಿದರು. ಆದರೆ ಸಮಾಧಿಯು ಆತನನ್ನು ಹಿಡಿದಿಟ್ಟುಕೊಳ್ಳುವುದಕ್ಕಾಗಲಿಲ್ಲ. ಆತನ ಶಿಲುಬೆಯ ಮರಣದ ನಂತರ ಮೂರನೆಯ ದಿನದಂದು ಕೆಲವು ಮಂದಿ ಸ್ತ್ರೀಯರು ಮುಂಜಾನೆಯಲ್ಲಿ ಎದ್ದು ಏಸುವನ್ನು ಹೂಣಿಟ್ಟ ಸಮಾಧಿಯ ಬಳಿಗೆ ಹೋದರು ಮತ್ತು ಸಮಾಧಿಯು ತೆರೆಯಲ್ಪಟ್ಟು ಖಾಲಿಯಾಗಿರುವುದನ್ನು ಕಂಡರು ಎಂಬುದನ್ನು ಕೂಡ ನಾವು ನೋಡಿಕೊಂಡಿದ್ದೇವೆ. ಏಸು ಮರಣ ಹೊಂದಿದ ಮತ್ತು ಎದ್ದು ಬಂದ ನಂತರ 40 ದಿವಸಗಳಿಗಿಂತಲೂ ಹೆಚ್ಚಾಗಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡನು. ಆತನು ಪುನರುತ್ಥಾನದ ನಂತರ 500ಕ್ಕಿಂತಲೂ ಹೆಚ್ಚು ಜನರು ಆತನನ್ನು ನೋಡಿದರು. ಇದು ನಿಜವಾಗಿತ್ತು. ಮನುಷ್ಯನ ದೊಡ್ಡ ಶತ್ರುಗಳಲ್ಲಿ ಒಂದಾದ ಮರಣವನ್ನು ಮೆಸ್ಸಿಯನ್ನು ಜಯಿಸಿದ್ದನು. ಆದಾಮನ ಮಕ್ಕಳ ಪಾಪಗಳಿಗಾಗಿ ಒಂದು ಪೂರ್ತಿ ಸಂದಾಯದ ಹಾಗೆ ಏಸುವಿನ ತ್ಯಾಗವನ್ನು ದೇವರು ಒಪ್ಪಿಕೊಂಡನು ಎಂಬುದನ್ನು ಏಸುವಿನ ಪುನರುತ್ಥಾನವು ರುಜುವಾತುಪಡಿಸಿತು. ಆದ್ದರಿಂದ ಆತನನ್ನು ನಂಬುವವರೆಲ್ಲರೂ ಆತನ ನಿತ್ಯ ಜೀವದಲ್ಲಿ ಪಾಲುಗಾರರಾಗಲು ಶಕ್ತರಾದರು. ಅದೇ ಶುಭ ಸಂದೇಶವಾಗಿದೆ. ಕರ್ತನಾದ ಏಸು ಕ್ರಿಸ್ತನು ನಿಮ್ಮ ಪಾಪಗಳನ್ನು ನಿವಾರಿಸುವುದಕ್ಕೆ ಸತ್ತನು ಮತ್ತು ನಿಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೆ ಮೂರನೇ ದಿನದಲ್ಲಿ ಆತನು ಸಮಾಧಿಯಿಂದ ಎದ್ದು ಬಂದನು. ಇದನ್ನು ನಂಬುವವರೆಲ್ಲರನ್ನೂ ರಕ್ಷಿಸುವುದೇ ಆ ಶುಭ ಸಂದೇಶದ ಉದ್ದೇಶವಾಗಿದೆ. ಆದ್ದರಿಂದ ನೀವು ಉತ್ತರಿಸಬೇಕಾದ ಪ್ರಶ್ನೆ ಏನೆಂದರೆ, ನೀವು ಇದನ್ನು ನಂಬುತ್ತೀರಾ? ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಈ ದಿನವೇ ರಕ್ಷಣೆಯ ದಿನ. ನೀವು ಸುವಾರ್ತೆಗೆ ಕಿವಿಗೊಡುವುದಾದರೆ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ, ನಂಬಿರಿ. ರಕ್ಷಣೆಯು ನಾವು ಮಾಡಿದ ಕೆಲಸದ ಫಲವಲ್ಲ, ಯಾಕೆಂದರೆ ಪರದೈಸನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯಾರೊಬ್ಬರೂ ಸಾಕಷ್ಟು ಕೆಲಸಗಳನ್ನು ಮಾಡುವುದಿಲ್ಲ. ದೇವರು ತನ್ನ ಮಹತ್ವದ ರಕ್ಷಣೆಯನ್ನು ಎಂದಿಗೂ ಮಾರುವುದಿಲ್ಲ. ಆತನು ಅದನ್ನು ನಿಮಗೆ ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಒಳ್ಳೆಯ ಕೆಲಸಗಳು, ಪ್ರಾರ್ಥನೆಗಳು, ಉಪವಾಸ, ಇವುಗಳು ನಿಮ್ಮೊಳಗೆ ಒಳ್ಳೆಯ ಅನುಭವಿಸುವಿಕೆಗಳನ್ನು ನಿಮಗೆ ಕೊಡಬಹುದು. ಆದರೆ ಅವು ದೇವರ ನೀತಿಯನ್ನು ತೃಪ್ತಿಪಡಿಸುವುದಿಲ್ಲ. ದೇವರ ಪರದೈಸಿಗೆ ಪ್ರವೇಶಿಸುವುದಕ್ಕೆ ನಿಮಗೆ ಇರುವುದು ಕೇವಲ ಒಂದೇ ಮಾರ್ಗ. ಮೊದಲು ನೀವು ಒಬ್ಬ ಪಾಪಿ ಮತ್ತು ದೇವರನ್ನು ಮೆಚ್ಚಿಸುವುದಕ್ಕೆ ನಿಮಗೆ ಯಾವ ಬಲವಿಲ್ಲ ಎಂಬುದಾಗಿ ಗುರುತಿಸಿಕೊಳ್ಳಿರಿ. ನಂತರ ನೀವು ಏಸುಕ್ರಿಸ್ತನು ನಿಮ್ಮ ರಕ್ಷಕನು, ನಿಮ್ಮ ಪಾಪಗಳನ್ನು ನಿವಾರಿಸಲು ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕೆ ದೇವರಿಂದ ಕಳುಹಿಸಲ್ಪಟ್ಟವನು ಮತ್ತು ನಿಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೆ ದೇವರು ಆತನನ್ನು ಮರಣದಿಂದ ಎಬ್ಬಿಸಿದನು ಎಂಬುದನ್ನು ನೀವು ನಂಬಬೇಕು. ನೀವು ಈ ಶುಭ ಸಂದೇಶವನ್ನು ನಂಬಿದರೆ ನೀವು ಸತ್ತ ನಂತರ ಪರದೈಸಿಗೆ ಒಯ್ಯಲ್ಪಡುತ್ತೀರಿ ಎಂಬುದು ನಿಮಗೆ ನಿಶ್ಚಿತವಾಗುತ್ತದೆ. ಯಾಕೆಂದರೆ ದೇವರು ತಾನೇ ತನ್ನ ವಾಕ್ಯದಲ್ಲಿ ನಮಗೆ ವಾಗ್ದಾನ ಮಾಡಿದುದೇನೆಂದರೆ, ನಾವು ಕರ್ತನಾದ ಏಸು ಕ್ರಿಸ್ತನ ಹೆಸರನ್ನು ನಂಬಿದರೆ ನಿತ್ಯ ಜೀವವನ್ನು ಪಡೆಯುತ್ತೇವೆಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ನಾನು ಹೇಗೆ ಏಸು ಕ್ರಿಸ್ತನ ವಿಶ್ವಾಸಿಯಾದೆ ಎನ್ನುವುದನ್ನು ನಿಮಗೆ ಹೇಳುವುದಕ್ಕೆ ನನಗೆ ಅವಕಾಶ ಕೊಡಿರಿ. ಒಬ್ಬ ಯವನಸ್ಥನಾಗಿ ನಾನು ದಿನಕ್ಕೆ 5 ಸಲ ಪ್ರಾರ್ಥಿಸುವುದರಲ್ಲಿ ಮತ್ತು ವರ್ಷದ ಉಪವಾಸವನ್ನು ಮಾಡುವುದರಲ್ಲಿ ನಂಬಿಕೆಸ್ಥನಾಗಿದ್ದೆ. ಆದರೆ ನಾನು ಸತ್ತ ನಂತರ ಎಲ್ಲಿಗೆ ಹೋಗುತ್ತೇನೆಂಬುದು ನನಗೆ ಗೊತ್ತಿರಲಿಲ್ಲ. ಇದರ ಕುರಿತು ಎಲ್ಲರನ್ನೂ ಕೇಳಿದೆ, ಆದರೆ ನನಗೆ ಒಂದು ಸ್ಪಷ್ಟವಾದ ಉತ್ತರ ಸಿಗಲಿಲ್ಲ. ಆದರೆ ನಾನು ಸುವಾರ್ತೆಯನ್ನು ಓದಿದಾಗ ನಾನು ಸತ್ತ ನಂತರ ಎಲ್ಲಿಗೆ ಹೋಗುತ್ತೇನೆಂಬುದನ್ನು ನಾನು ತಿಳಿದುಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಯಿತು. ಯಾಕೆಂದರೆ ಮೆಸ್ಸಿಯನಾದ ಏಸು ತಾನೇ ಸುವಾರ್ತೆಯಲ್ಲಿ ಹೀಗೆ ಹೇಳಿದ್ದಾನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಯೋಹಾನ 5:24. ಮತ್ತು ಆತನು ಹೇಳುವುದೇನೆಂದರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಯೋಹಾನ 11:25. ಹಾಗಾಗಿ ನಾನು ನನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಸ್ವಂತ ಪರಿಶ್ರಮದಿಂದ ಪಶ್ಚಾತ್ತಾಪಪಟ್ಟೆ ಮತ್ತು ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನೂ ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನು ಎಂದು ಎಲ್ಲಾ ಪ್ರವಾದಿಗಳು ಪ್ರವಾದಿಸಿರುವ ಮೆಸ್ಸಿಯನಲ್ಲಿ ನಾನು ನಂಬಿಕೆ ಇಟ್ಟೆ. ನಾನು ನನ್ನ ಎಲ್ಲ ನಿರೀಕ್ಷೆಯನ್ನು ತೆಗೆದುಕೊಂಡು ಕರ್ತನಾದ ಏಸು ಕ್ರಿಸ್ತನ ಮೇಲೆ ತೂಗು ಹಾಕಿದೆ. ಆ ಸಮಯದಿಂದ ಈವರೆಗೆ ದೇವರು ನನ್ನ ಆತ್ಮದಲ್ಲಿ ಸಮಾಧಾನವನ್ನು ತಂದಿದ್ದಾನೆ. ಇನ್ನು ಮುಂದೆ ನಾನು ತೊಂದರೆಗೊಳಗಾದ ಮನಸಾಕ್ಷಿಯನ್ನು ಹೊಂದಿದವನಲ್ಲ. ಶಿಲುಬೆಯ ಮೇಲಿನ ಏಸುವಿನ ಕಾರ್ಯದಿಂದ ನನ್ನ ಭವಿಷ್ಯವು ಅದ್ಭುತಕರವಾಗಿ ಪ್ರಕಾಶಮಾನವಾದದ್ದಾಗಿರುತ್ತದೆ. ಕ್ರಿಸ್ತನ ಒಬ್ಬ ಶಿಷ್ಯನಂತೆ ನನ್ನ ಜೀವಿತದಲ್ಲಿ ಕೆಲವು ಸಲ ನಾನು ತೊಂದರೆಯನ್ನು ಮತ್ತು ದುಃಖವನ್ನು ಎದುರಿಸುತ್ತಿದ್ದೆ, ಯಾಕೆಂದರೆ ನನ್ನ ಸ್ನೇಹಿತರ ಮತ್ತು ನನ್ನ ಸಂಬಂಧಿಕರ ಅಭಿಪ್ರಾಯದಿಂದ ನನ್ನ ನಂಬಿಕೆಯು ವ್ಯತ್ಯಾಸವುಳ್ಳದ್ದಾಗಿರುತ್ತಿತ್ತು. ಆದರೆ ನನಗೆ ಸಮಾಧಾನವಿತ್ತು. ದೇವರ ಸಮಾಧಾನವು ನನ್ನ ಮನಸ್ಸು ಮತ್ತು ಹೃದಯವನ್ನು ತುಂಬಿಕೊಂಡಿತ್ತು. ಇದನ್ನು ನನಗೆ ಕೊಟ್ಟ ಏಸು ಹೇಳುವುದೇನೆಂದರೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿದಂತೆ ತಿಳಿದುಕೊಳ್ಳಿರಿ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಯೋಹಾನ 15:18-14:27. ಮತ್ತು ಸ್ನೇಹಿತರೆ, ಕರ್ತನು ನನಗೆ ಮತ್ತು ನನ್ನೊಳಗೆ ಏನು ಮಾಡಿದನೋ ಅದನ್ನು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಮಾಡುತ್ತಾನೆ. ಆತನು ನಿಮ್ಮಿಂದ ಒಂದು ಸಂಗತಿಯನ್ನು ಕೇಳುತ್ತಾನೆ, ನೀನು ನಿನ್ನ ಪೂರ್ಣ ಹೃದಯವನ್ನು ಆತನಿಗೆ ಕೊಡುತ್ತೀಯಾ? ಏಸು ತಾನೇ ಹೇಳಿರುವಂತೆ, ಎಲೈ ಕಷ್ಟಪಡುವವರೇ, ಹೊರಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಮತ್ತಾಯ 11:28-29. ನೀವು ನಿಮ್ಮ ಪಾಪಗಳ ನಿಮಿತ್ತವಾಗಿ ಭಾರವುಳ್ಳವರು ಮತ್ತು ಆಯಾಸಗೊಂಡವರೂ ಆಗಿದ್ದೀರೋ? ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳುವುದಕ್ಕೆ ನೀವು ಇಷ್ಟಪಡುತ್ತೀರೋ? ಮೆಸ್ಸಿಯನು ನಿಮ್ಮ ಪಾಪಗಳಿಗಾಗಿ ಸತ್ತನು, ಹಾಗೆ ಮತ್ತೆ ಎದ್ದು ಬಂದನು ಎಂಬ ಶುಭ ಸಂದೇಶವನ್ನು ನೀವು ನಂಬಿದರೆ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ, ನೀವು ನೀತಿವಂತರೆಂದು ತೀರ್ಪು ಮಾಡುತ್ತಾನೆ ಮತ್ತು ಜೀವಬಾಧ್ಯರ ಪುಸ್ತಕದಲ್ಲಿ ನಿಮ್ಮ ಹೆಸರನ್ನು ಬರೆಯಿಸುತ್ತಾನೆ. ನೀವು ಈ ಶುಭ ಸಂದೇಶವನ್ನು ನಂಬಿದರೆ ದೇವರು ನಿಮ್ಮನ್ನು ತನ್ನ ಸ್ವಂತದವರೆಂದು ಗುರುತು ಮಾಡುತ್ತಾನೆ ಮತ್ತು ನಿಮ್ಮ ಹೃದಯದೊಳಗೆ ಏಸುವಿನ ಆತ್ಮವನ್ನು ಕಳಿಸುತ್ತಾನೆ. ನಿಮ್ಮಲ್ಲಿ ವಾಸಿಸಿರುವ ಪವಿತ್ರಾತ್ಮನು ನಿಮ್ಮ ಹೃದಯವನ್ನು, ನಿಮ್ಮ ಜೀವಿತವನ್ನು ಮತ್ತು ನಿಮ್ಮ ಜೀವನ ಕ್ರಮವನ್ನು ಬದಲಾವಣೆ ಮಾಡುತ್ತಾನೆ, ಯಾಕೆಂದರೆ ವಾಕ್ಯವು ಹೀಗೆ ಹೇಳುತ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ. 2 ಕೊರಿಂಥ 5:17. ಸ್ನೇಹಿತರೆ, ನೀವು ಎಲ್ಲೇ ಇರಲಿ, ನಿಮ್ಮ ಪರಿಸ್ಥಿತಿ ಏನೇ ಇರಲಿ, ನೀವು ಎಂತಹ ಒಬ್ಬ ಪುರುಷ ಅಥವಾ ಸ್ತ್ರೀಯಾಗಿರಲಿ, ಯವನಸ್ಥ ಅಥವಾ ವಯಸ್ಸಾದವರಾಗಿರಲಿ, ನೀವು ಕರ್ತನಾದ ಏಸು ಕ್ರಿಸ್ತನನ್ನು ನಂಬುವುದಾದರೆ ಆತನು ನಿಮಗೆ ಒಂದು ಹೊಸ ಜೀವಿತವನ್ನು ಕೊಡುತ್ತಾನೆ. ಆತನು ನಿಮಗಾಗಿ ಸತ್ತನು, ಆದ್ದರಿಂದ ನೀವು ದೇವರೊಂದಿಗೆ ಎಂದೆಂದಿಗೂ ಜೀವಿಸುವುದಕ್ಕೆ ಶಕ್ತರಾದಿರಿ. ನೀವು ಈ ಶುಭ ಸಂದೇಶವನ್ನು ನಂಬುತ್ತೀರೋ? ಕೇಳಿಸಿಕೊಂಡಿದ್ದಕ್ಕೆ ವಂದನೆಗಳು ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ರಕ್ಷಣೆಯ ಶುಭ ಸಂದೇಶದಲ್ಲಿ ತಮ್ಮ ನಂಬಿಕೆ ಇಟ್ಟಿರುವ ಎಲ್ಲರಿಗೂ ದೇವರು ಕೊಟ್ಟಿರುವ ಅದ್ಭುತವಾದ ಭರವಸೆಯ ಕುರಿತು ಮಾತಾಡುವ ದೇವರ ವಾಕ್ಯದ ಈ ವಚನದೊಂದಿಗೆ ನಾವು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇವೆ. 2 ತಿಮೋತಿ 1:9-10. ಆತನು ನಿಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಆತನು ಅನಾದಿಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು, ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ನಕ್ಷತ್ರ ಹೊಳೆಯುವ ನಕ್ಷತ್ರ ಅಂಧಕಾರದಿ ಚಲಿಸುವ ನಕ್ಷತ್ರ ಮಿನುಗುವ ನಕ್ಷತ್ರ ನೀಲಿ ಬಾನಲ್ಲಿ ಮೂಡಿತು ನಕ್ಷತ್ರ ಹೊಳೆಯುವ ನಕ್ಷತ್ರ ಅಂಧಕಾರದಿ ಚಲಿಸುವ ನಕ್ಷತ್ರ ಮಿನುಗುವ ನಕ್ಷತ್ರ ನೀಲಿ ಬಾನಲ್ಲಿ ಆಶ್ಚರ್ಯ ಕಂಡರು ನೀಲಿ ಗಗನದಲ್ಲಿ ಮೂಡನ ಜೋಯಿಸರು ಆಶ್ಚರ್ಯ ಕಂಡರು ನೀಲಿ ಗಗನದಲ್ಲಿ ಮಧ್ಯರಾತ್ರಿಯ ಕೋರ ಕತ್ತಲ ರಾತ್ರಿ ಸಮಯದಲ್ಲಿ ಮಧ್ಯರಾತ್ರಿಯ ಗೋರ ಕತ್ತಲ ರಾತ್ರಿ ಸಮಯದಲ್ಲಿ ಹೊಳೆಯಿತು ನಕ್ಷತ್ರ ಚೆಲ್ಲಿತು ಬೆಳಕನ್ನು ಮೂಡಿತು ನಕ್ಷತ್ರ ಹೊಳೆಯುವ ನಕ್ಷತ್ರ ಅಂಧಕಾರದಿ ಚಲಿಸುವ ನಕ್ಷತ್ರ ಮಿನುಗುವ ನಕ್ಷತ್ರ ನೀಲಿ ಬಾನಲ್ಲಿ ಮೂಡಿತು ನಕ್ಷತ್ರ ಹೊಳೆಯುವ ನಕ್ಷತ್ರ ಅಂಧಕಾರದಿ ಚಲಿಸುವ ನಕ್ಷತ್ರ ಮಿನುಗುವ ನಕ್ಷತ್ರ ನೀಲಿ ಬಾನಲ್ಲಿ ಎದ್ದರು ಜೋಯಿಸರು ನೋಡಲು ರಕ್ಷಕನ ಶೋಧಿಸಿ ಶಾಸ್ತ್ರವ ಎದ್ದರು ಜೋಯಿಸರು ನೋಡಲು ರಕ್ಷಕನ ಎಲ್ಲ ಕಷ್ಟವ ಎಲ್ಲ ಹಿಂಸೆಯ ಎಲ್ಲ ತೊಂದರೆಯ ಎಲ್ಲ ಕಷ್ಟವ ಎಲ್ಲ ಹಿಂಸೆಯ ಎಲ್ಲ ತೊಂದರೆಯ ಮರೆತರೆಲ್ಲವನು ಮುಂದೆ ಸಾಗಿದರು ಮೂಡಿತು ನಕ್ಷತ್ರ ಹೊಳೆಯುವ ನಕ್ಷತ್ರ ಅಂಧಕಾರದಿ ಚಲಿಸುವ ನಕ್ಷತ್ರ ಮಿನುಗುವ ನಕ್ಷತ್ರ
ನೀಲಿ ಬಾನಲು ಮೂಡಿತು ನಕ್ಷತ್ರ ಹೊಳೆಯುವ ನಕ್ಷತ್ರ ಅಂಧಕಾರದಿ ಚಲಿಸುವ ನಕ್ಷತ್ರ ಮಿನುಗುವ ನಕ್ಷತ್ರ ನೀಲಿ ಬಾನಲು ನಕ್ಷತ್ರ ನೀಲಿ ಬಾನಲು